ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಕೃತ ನಿರ್ಭಾಸತಾಂ ನೋ ಹೃದಂಬರೇ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುಭೂಯಾದ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹೈಗ್ರೀವಪದಾಶ್ರಯಾನ್. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪತಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿಂ ಸ್ಮರಿತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂ ಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ ಸೆಕೆಂಡ್ ಚಾಪ್ಟರ್ ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 66-67 ಶ್ಲೋಕಗಳಿಗೆ ನೋಡ್ತಾ ಬಂದಿದ್ವಿ. 66ಗೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಿಗೆ ಅದರ ಮೂಲಕವಾಗಿ ನೋಡಿದ್ವಿ. ಆಚಾರ್ಯರು ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಏನ್ ಹೇಳಿದ್ದಾರೆ ಅನ್ನುವುದು ಈ 66ನೇ ಶ್ಲೋಕಕ್ಕೆ ನೋಡಿದ್ವಿ. ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವಯತಃ ಶಾಂತಿ ಅಶಾಂತಸ್ಯ ಕುತಃಸುಖಂ ಅನ್ನುವುದಕ್ಕೆ ಭಾಷ್ಯ ತಾತ್ಪರ್ಯಗಳು ನೋಡಿದ್ದೀವಿ. ಅದಕ್ಕೆ ಇವತ್ತು ಗೀತಾ ವಿವೃತಿ ಮೂಲಕವಾಗಿ ರಾಯರು ರಾಘವೇಂದ್ರ ಸ್ವಾಮಿಗಳು ಏನ್ ಹೇಳಿದ್ದಾರೆ ಗೀತಾ ವಿವೃತಿಯಲ್ಲಿ ಅನ್ನುವುದು ಅದನ್ನು ಇವತ್ತು ನೋಡೋಣ. ಇಲ್ಲಿ ಆ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತಾ ಅದನ್ನು ಸಮರೈಸ್ ಮಾಡಿ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಶ್ರವಣ ಮನನಾಭ್ಯಾಂ ಉಪಕೃತೇನ ಧ್ಯಾನೇನ ಏವ ಬ್ರಹ್ಮ ಅಪರೋಕ್ಷ ಜ್ಞಾನಸಿದ್ಧೇ ಕಿಂ ಅನೇನ ಪ್ರಸಾದೇನ ಇತ್ಯತಃ ಪ್ರಸಾದ ಅಭಾವೇ ದೋಷಂ ಆಹಾ. ನಮಗೆ ಮೊದಲು ಏನು ಪ್ರಸಾದ ಅಂದ್ರೆ ಏನು, ಮನಸ್ಸಿನ ಪ್ರಸಾದ ಅಂದ್ರೆ ಇಲ್ಲಿ ಪ್ರಸನ್ನತೆ, ದ ಟ್ರಾಂಕ್ವಿಲಿಟಿ ಆಫ್ ದ ಮನಸ್ಸು, ಬಹಳ ಶಾಂತ ಕಾಮ್ ಆಗಿರೋದು ಮನಸ್ಸು, ಕಾಮ್ನೆಸ್ ಆಫ್ ಮೈಂಡ್ ಅಂತೀವಿ. ಆ ಕಾಮ್ನೆಸ್ ಆಫ್ ಮೈಂಡ್ ಅದಕ್ಕೆ ಪ್ರಸಾದ. ಇಲ್ಲಿ ಪ್ರಸಾದ ಅಂತ ಬಂದ ಕಡೆಲ್ಲ ಮನಸ್ಸು ಕಾಮ್ನೆಸ್ ಆಫ್ ಮೈಂಡ್ ಅಂತ ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಸೊ ನಾವು ಕಾಮ್ನೆಸ್ ಆಫ್ ಮೈಂಡ್ಗೆ ಅಂದ್ರೆ ಏನು, ನಾವು ಕಾಮಕ್ರೋಧಗಳಿರಬಾರದು, ಅದಿಲ್ಲದೆ ಇದ್ರೆ ಕಾಮ್ನೆಸ್ ಆಫ್ ಮೈಂಡ್ ಬರುತ್ತೆ. ಕಾಮ್ನೆಸ್ ಆಫ್ ಮೈಂಡ್ ಇದ್ರೇನೆ ನಿಮ್ಗೆ ಎಲ್ಲಾ ಕೆಲಸ ಆಗುತ್ತೆ, ಪರಮಾತ್ಮನಲ್ಲಿ ಸೇರಿ ಹೋಗಿ ಸೇರ್ಲಕ್ಕೆ, ಪರಮಾತ್ಮನ ಹತ್ರ ಹೋಗಿ ಮೋಕ್ಷಕ್ಕೆ ಹೋಗಿ ಸೇರ್ಲಕ್ಕೆ ಆಗುತ್ತೆ. ಇಷ್ಟೆಲ್ಲ ಹೇಳಿದಾಗ ನಮಗೆ ಒಂದು ಸಂದೇಹ ಬರುತ್ತೆ, ಯಾಕೆ ಇಷ್ಟು ಒಂದು ಕಾಮಕ್ರೋಧಗಳನ್ನು ಬಿಡಬೇಕು, ಯಾಕೆಂದ್ರೆ ಪ್ರಸಾದ, ಮನಸ್ಸಿನ ಪ್ರಸಾದ, ಮನಸ್ಸಿನ ಪ್ರಸನ್ನತೆ ಬರಬೇಕು, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಇವೆಲ್ಲ ಯಾಕೆ? ನಾವು ಶ್ರವಣ ಮನನ, ಯಾವಾಗಲೂ ಶ್ರವಣ ಮನನ ಧ್ಯಾನ ನಿಧಿಧ್ಯಾಸನ ಅಂತಾನೆ ಹೇಳ್ತಾರೆ ಎಲ್ಲಾ ಕಡೆನು. ಸೊ ಶ್ರವಣ ಮನನಗಳಿಂದ ನಮಗೆ ಉಪಕಾರವಾಗುತ್ತೆ. ಶ್ರವಣ ಮನನಾಭ್ಯಾಂ ಉಪಕೃತೇನ, ಶ್ರವಣ ಮನನಗಳಿಂದ ನಮಗೆ ಅತ್ಯಧಿಕವಾದ ಉಪಕಾರವಾಗಿ ಅದರ ಮೂಲಕವಾಗಿ ಧ್ಯಾನೇನ ಏವ ಧ್ಯಾನದಿಂದಲೇ, ಕೇವಲ ಧ್ಯಾನ ಮಾತ್ರದಿಂದಲೇ ಬ್ರಹ್ಮ ಅಪರೋಕ್ಷ ಜ್ಞಾನ ಸಿದ್ಧೇ, ಬ್ರಹ್ಮ ಅಪರೋಕ್ಷ ಜ್ಞಾನ ಸಿದ್ಧಿ ಆಗತ್ತೆ, ಪರಮಾತ್ಮನ ಅಪರೋಕ್ಷ ಜ್ಞಾನ ನಮಗೆ ಬರುತ್ತೆ ಅಂತ ಇರುವಾಗ ಕಿಮನೇನ ಪ್ರಸಾದೇನ ಇತ್ಯತಃ, ಯಾಕೆ ಇಷ್ಟು ಒಂದು ಗೊಂದಲ ಮಾಡಿಕೊಂಡು ಈ ಪ್ರಸಾದ ಮನಃಪ್ರಸಾದ ಮನಸ್ಸಿನ ಒಂದು ಶಾಂತತೆ ಮನಃಶಾಂತಿ ಇದಕ್ಕೆ ಇಷ್ಟು ಒಂದು ಪ್ರಾಧಾನ್ಯತೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ ಒಂದು ಸಂದೇಹ ಬಂದರೆ ಅದಕ್ಕೆ ಕಿಂ ಪ್ರಸಾದೇನ ಕಿಂ ಅನೇನ ಪ್ರಸಾದೇನ ಇತ್ಯತಃ, ಹಾಗೆ ಸಂದೇಹ ಬಂದರೆ ಪ್ರಸಾದ ಅಭಾವೇ ದೋಷಮಾಹ, ಆ ಪ್ರಸಾದ ಇಲ್ಲದೇ ಇದ್ದರೆ ಅಂದ್ರೆ ಮನಸ್ಸಿನ ಪ್ರಸನ್ನತೆ ಇಲ್ಲದೇ ಇದ್ದರೆ ಬರುವ ಗೊಂದಲ ಏನು, ತೊಂದರೆ ಏನಾಗುತ್ತೆ, ಏನು ದೋಷವಾಗುತ್ತೆ, ಏನು ನಮಗೆ ಕಷ್ಟವಾಗುತ್ತೆ, ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಟ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾಸ್ತಿ ಇತ್ಯಾದಿ ಶ್ಲೋಕದ್ವಯೇನ, ಈ ನಾಸ್ತಿ ಅನ್ನುವ ಶಬ್ದದಿಂದ ಶುರು ಆಗುವಂತಹ 66ನೇ ಶ್ಲೋಕ, ಅದರ ಮೇಲೆ ಆದ ಇಂದ್ರಿಯಾಣಾಂ ಹಿ ಚರತಾಂ ಅನ್ನೋ ಶ್ಲೋಕ. ಇವತ್ತು ಪ್ರಾಬ್ಲಮ್ ವಿ ಕವರ್ ದಿಸ್. ನಾಸ್ತಿ ಬುದ್ಧಿ ಬುದ್ಧಿ ಅಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅನ್ನುವ ಶ್ಲೋಕದ ಅರ್ಥದಲ್ಲಿ ಅಲ್ಲಿ ಆದ ಅರ್ಥ ಹೇಳ್ತಾ ರಾಯರೇನ್ ಹೇಳಿದ್ದಾರೆ ಅನ್ನೋದು ಮಾತ್ರ ನೋಡೋಣ ಇವತ್ತು. ಸೊ ಈ ಶ್ಲೋಕದಲ್ಲಿ ವಿಪಕ್ಷೇ ದೋಷ ಉಕ್ತಿ ಪರತ್ವಾತ್ ಮನಃ ಪ್ರಸಾದ ಅಭಾವೇ ಯುಕ್ತಿ ಶಬ್ದಿತ ಚಿತ್ತ ನಿರೋಧ ನ ಭವತಿ ಇತ್ಯೇತತ್ ಪ್ರಕರಣ ಪ್ರಾಪ್ತಂ ಆದೌ ಯೋಜ್ಯಂ. ಮೊದಲು ನಾವು ಆದೌ ಯೋಜ್ಯಂ, ಆದೌ ಮೊದಲಿಗೆ ಯೋಜ್ಯಂ ಏನು ಯೋಚನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿಪಕ್ಷೆ ಕಾನ್ವರ್ಸ್ಲಿ ಅಂದ್ರೆ ಏನು, ನಮ್ಗೆ ಹೇಳಿದ್ದಾರೆ ಇದು ಆದ್ರೆ ಇದಾಗುತ್ತೆ, ಇದಾಗುತ್ತೆ ಅಂದ್ರೆ ಏನು, ಕಾಮಕ್ರೋಧಾದಿಗಳು ಬಿಟ್ಟರೆ ಮನಸ್ಸಿನ ಪ್ರಸನ್ನತೆ ಬರುತ್ತೆ, ಅದರ ಮೂಲಕವಾಗಿ ಅಪರೋಕ್ಷ ಧ್ಯಾನ ಮಾಡಬಹುದು, ಅದರ ಮೂಲಕವಾಗಿ ನಮಗೆ ಅಪರೋಕ್ಷ ಜ್ಞಾನವಾಗುತ್ತೆ, ಅದರ ಮೂಲಕವಾಗಿ ಮೋಕ್ಷ ಆಗುತ್ತೆ ಅಂತೇಳಿ ಪಾಸಿಟಿವ್ ಫ್ಲೋ ಹೇಳಿದ್ದಾರೆ. ನೆಗೆಟಿವ್ ಫ್ಲೋನಲ್ಲಿ ಇಲ್ಲದೇ ಇದ್ರೆ ಏನಾಗುತ್ತೆ ಅನ್ನುವುದು ವಿಪಕ್ಷೇ ದೋಷ ಉಕ್ತಿ, ವಿಪಕ್ಷೇ ಕಾನ್ವರ್ಸ್ಲಿ ದೋಷವುಕ್ತಿ ಪರತ್ವಾತ್. ದೋಷವುಕ್ತಿ ಪರತ್ವಾತ್ ಅಂದ್ರೆ ದೋಷದ ಮಾತುಗಳನ್ನು, ಅಂದ್ರೆ ಅದು ಇಲ್ಲದೆ ಇದ್ದರೆ ಏನು ದೋಷ ಆಗತ್ತೆ, ಏನು ತಪ್ಪಾಗತ್ತೆ, ಏನು ತೊಂದರೆ ಆಗತ್ತೆ, ಏನು ಗೊಂದಲ ಆಗತ್ತೆ ಅನ್ನುವುದರು ಹೇಳುವುದರ ಮೂಲಕವಾಗಿ ಮನಪ್ರಸಾದ ಭಾವೇ, ಮನಸ್ಸಿನ ಪ್ರಸಾದ, ಮನಸ್ಸಿನ ಶಾಂತಿ, ಮನಃಶಾಂತಿ ಅದರ ಅಭಾವೇ, ಅದು ಇಲ್ಲದೆ, ಮನಃಶಾಂತಿ ಇಲ್ಲದೇ ಇದ್ದರೆ ಏನಾಗತ್ತೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಯುಕ್ತಿ ಶಬ್ದಿತ ಚಿತ್ತ ನಿರೋಧ ನ ಭವತಿ. ಯುಕ್ತಿ ಶಬ್ದಿತ ಚಿತ್ತ ನಿರೋಧ, ಯುಕ್ತಿ ಅನ್ನುವ ಶಬ್ದದಿಂದ ಬರುವಂತಹ ಅರ್ಥ ಚಿತ್ತ ನಿರೋಧ. ಇಲ್ಲಿ ಯುಕ್ತಿ ಅಂದ್ರೆ ಸ್ಟ್ರಾಟಜಿ ಅಂತಲ್ಲ, ಯುಕ್ತಿ ಅಂದ್ರೆ ಉಪಾಯ, ಸ್ಟ್ರಾಟಜಿ ಆ ಅರ್ಥ ಅಲ್ಲ. ಯುಕ್ತಿ ಅಂದ್ರೆ ಏನು, ಯುಕ್ತ ಪರಮಾತ್ಮನಲ್ಲಿ ಮನಸ್ಸು ಸೇರಿಸುವುದು. ಯುಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನು ಜೋಡಿಸುವುದು, ಏಕಾಗ್ರ ಚಿತ್ತನಾಗಿರುವುದು, ಪರಮಾತ್ಮನೇ ನಮಗೆ ಬೇಕಾಗಿದೆ, ಬೇರೆ ಯಾವುದು ಬೇಡ ಅಂತ ಹೇಳುವುದು. ಅಂದ್ರೆ ಏನು, ಯುಕ್ತಿ ಶಬ್ದದಿಂದ ಚಿತ್ತ ನಿರೋಧ ಈಸ್ ಇಂಪ್ಲೈಡ್. ಚಿತ್ತ ನಿರೋಧ ಅಂದ್ರೆ ನಮಗೇನು ಕಂಟ್ರೋಲ್ ಆಫ್ ಮೈಂಡ್, ಯುಕ್ತಿ ಅಂದ್ರೆ ಏನು ಕಾನ್ಸಂಟ್ರೇಷನ್ ಆನ್ ದ ಲಾರ್ಡ್. ಸೊ ಕಂಟ್ರೋಲ್ ಆಫ್ ಮೈಂಡ್ ಅಂಡ್ ಕಾನ್ಸಂಟ್ರೇಷನ್ ಆಫ್ ಆನ್ ದ ಲಾರ್ಡ್ ಎರಡು ಒಂದೇ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ವಿಷಯ ಸುಖಗಳನ್ನು ನಿರೋಧ ಮಾಡಿದರೆ, ಚಿತ್ತ ನಿರೋಧ ಮಾಡಿದರೆ, ಅಂದ್ರೆ ಚಿತ್ತವನ್ನು ಮನಸ್ಸನ್ನು ಪರಮಾತ್ಮನಲ್ಲಿಯೇ ಇಡಬೇಕಂದ್ರೆ ಏನ್ ಮಾಡಬೇಕು, ಬೇರೆ ವಿಷಯಗಳ ಕಡೆ ಹೋಗದೆ ಮಾಡಬೇಕು. ಸೊ ಚಿತ್ತವನ್ನು ವಿಷಯ ಸುಖಗಳಿಂದ ನಿರೋಧ ಮಾಡುವುದು, ನಿಲ್ಲಿಸುವುದು ಅಂದರೂ ಪರಮಾತ್ಮನಲ್ಲಿ ಮನಸ್ಸು ಜೋಡಿಸುವುದು ಅಂದರೂ ಒಂದೇ. ಯುಕ್ತಿ ಶಬ್ದಿತ ಚಿತ್ತ ನಿರೋಧ, ಯುಕ್ತಿ ಅನ್ನುವ ಶಬ್ದಕ್ಕೆ ಬರುವ ಅರ್ಥ ಏನು ಅಂತ ಹೇಳಿದರೆ ಚಿತ್ತ ನಿರೋಧ ಅನ್ನುವುದೇ ಯುಕ್ತಿ ಶಬ್ದಕ್ಕೆ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ ಯುಕ್ತಿ ಶಬ್ದಿತ ಚಿತ್ತ ನಿರೋಧ, ಯುಕ್ತಿ ಅನ್ನುವ ಶಬ್ದದಿಂದ ಬರುವಂತಹ ಚಿತ್ತ ನಿರೋಧ ಯಾವುದಿದೋ, ಅಂದ್ರೆ ಮನ ಕಂಟ್ರೋಲ್ ಆಫ್ ಮೈಂಡ್ ಯಾವುದಿದೋ, ಅದು ನ ಭವತಿ ಆಗುವುದಿಲ್ಲ. ಯಾವಾಗ ಮನಪ್ರಸಾದ ಭಾವೆ, ಮನಸ್ಸಿನ ಪ್ರಸನ್ನತೆ ಇಲ್ಲದೇ ಇದ್ದರೆ ಚಿತ್ತ ನಿರೋಧ ಆಗುವುದಿಲ್ಲ. ಯಾಕೆ ಅಂದ್ರೆ ಅದು ಕಾಮನ್ ಸೆನ್ಸ್ ನೋಡ್ರಿ, ನಮಗೆ ಮನಸ್ಸಿನಲ್ಲಿ ಯಾವುದೋ ಬಹಳ ಪ್ರಾಬ್ಲಮ್ಸ್ ಏನನ್ನ ಇದೆ, ಯಾವ ಎಲ್ಲ ಕಡೆ ಏನೇನೋ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಏನಾಗುತ್ತೆ, ಮನಸ್ಸು ಅಲ್ಲೆಲ್ಲೆಲ್ಲ ಓಡತ್ತೆ, ಮನಸ್ಸು ಧ್ಯಾನ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ವಿ ಕೆನಾಟ್ ಕಾನ್ಸಂಟ್ರೇಟ್ ಅಟ್ ಆಲ್. ಸೊ ಅದಕ್ಕೆ ಆನ್ ದ ಅದರ್ ಹ್ಯಾಂಡ್ ಮನಸ್ಸಿನಲ್ಲಿ ಯಾವ ತೊಂದರೆ, ಯಾವ ವರಿ ಇಲ್ಲದೆ ಇದ್ರೆ ಏನಾಗುತ್ತೆ, ವಿ ಕೆನ್ ಕಾನ್ಸಂಟ್ರೇಟ್ ಅವರ್ ಮೈಂಡ್. ಸೊ ಇದು ನಮಗೆ ಪ್ರತ್ಯಕ್ಷವಾಗಿ ನಮಗೆ ಅನುಭವಕ್ಕೆ ಬರುವಂತಹ ವಿಷಯ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಮನಪ್ರಸಾದ ಇಲ್ಲದೇ ಇದ್ದರೆ ಯುಕ್ತಿ ಅಂದ್ರೆ ಚಿತ್ತ ನಿರೋಧ ಅದು ನಭವತಿ ಆಗುವುದಿಲ್ಲ, ಕಂಟ್ರೋಲ್ ಆಫ್ ಮೈಂಡ್ ಬರೋದಿಲ್ಲ. ಇತ್ಯೇತತ್ ಪ್ರಕರಣ ಪ್ರಾಪ್ತಂ ಆದವು ಯೋಜ್ಯಂ. ಅದಕ್ಕೆ ಆದವು ಯೋಜ್ಯಂ, ಮೊದಲು ನಾವು ಏನು ಯೋಚನೆ ಮಾಡಬೇಕಂದ್ರೆ ಮನಸ್ಪ್ರಸಾದ ಇಲ್ಲದೇ ಇದ್ದರೆ ಆ ಧ್ಯಾನಕ್ಕೆ ಬೇಕಾದಂತಹ ಯುಕ್ತಿ ಚಿತ್ತ ನಿರೋಧ ಅದು ನಭವತಿ, ಸಾಧ್ಯವಾಗುವುದಿಲ್ಲ ಅನ್ನುವುದು. ಇತಿ ಏತತ್ ಪ್ರಕರಣ ಪ್ರಾಪ್ತಂ ಅಂದ್ರೆ ಈ ವಿಧವಾಗಿರುವಂತಹ ಈ ಪ್ರಕರಣ ಅಂದ್ರೆ ಏನು, ಪ್ರಕರಣ ಪ್ರಕರ್ಷೇಣ ಕರಣ ಮಾಡು, ಚೆನ್ನಾಗಿ ಮಾಡುವುದು. ಪ್ರಕರಣ ಅಂದ್ರೆ ಏನು, ಚೆನ್ನಾಗಿ ಮಾಡುವುದು. ಏತತ್ ಪ್ರಕರಣಂ ಈ ವಿಧವಾಗಿ ನಾವು ಸಾಧನೆ ಮಾಡುವುದು ಪ್ರಾಪ್ತಂ ಆದವು ಯೋಜ್ಯಂ, ಈ ಪ್ರಕರಣದಿಂದ ಈ ವಿಧವಾಗಿ ಮಾಡುವುದರಿಂದ ನಮಗೆ ಏನು ಸಿಗುತ್ತೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಏನು, ಮನಪ್ರಸಾದ ಇಲ್ಲದೇ ಇದ್ದರೆ ಯುಕ್ತಿ ಬರೋದಿಲ್ಲ ಅಂತ ಅದು ಮೊದಲು ನಾವು ತಿಳ್ಕೋಬೇಕು. ಅದನ್ನೇ ಈ ನಾಸ್ತಿ ಬುದ್ಧಿ ಇತ್ಯೇತದಗ್ರೇ ಯೋಜ್ಯಂ. ಅದಕ್ಕೆ ಈ ನಾಸ್ತಿ ಬುದ್ಧಿ ಅನ್ನುವ ಶ್ಲೋಕದಲ್ಲಿ ಹೇಳುವ ಈ ಭಾವನೆಯೇ ಇತ್ಯೇತದ್ ಅಗ್ರೇ ಯೋಜ್ಯಂ. ಅಗ್ರೇ ಫಸ್ಟ್ ಆಫ್ ಆಲ್ ಯೋಜ್ಯಂ, ನಾವು ಯೋಜನೆ ಮಾಡಬೇಕು ಥಿಂಕ್ ಮಾಡಬೇಕು. ಏನು, ನಾಸ್ತಿ ಬುದ್ಧಿ ಇತ್ಯೇತದ್, ನಾಸ್ತಿ ಬುದ್ಧಿ ಅನ್ನುವ ಶ್ಲೋಕದಲ್ಲಿ ಬರುವ ಭಾವನೆಗಳನ್ನು ಮೊದಲು ನಾವು ಯೋಚನೆ ಮಾಡಬೇಕು. ಏನು ಆ ಭಾವನೆ ಅಂತ ಹೇಳಿದ್ರೆ, ಅಯುಕ್ತಸ್ಯ ಚಿತ್ತ ನಿರೋಧಹೀನಸ್ಯ ಭಾವನಾ ಧ್ಯಾನಂ ನ ಭವತಿ. ಇಲ್ಲಿ ಮೊದಲನೇ ಹೇಳ್ತಾರೆ ನಾಸ್ತಿ ಬುದ್ಧಿ ಅಯುಕ್ತಸ್ಯ ಅಂದ್ರೆ ಏನು, ಅಯುಕ್ತ ಬುದ್ಧಿ ಇಲ್ಲದೇ ಇದ್ದರೆ ಆ ಯುಕ್ತಿ ಮಾಡಲಿಕ್ಕೆ ಅಂದ್ರೆ ಮಾಡಲಿಕ್ಕಾಗೋದಿಲ್ಲ. ಅಯುಕ್ತಸ್ಯ ನಾಸ್ತಿ ಬುದ್ಧಿ, ಯುಕ್ತಿ ಇಲ್ಲದೇ ಇದ್ದರೆ ನಾಸ್ತಿ ಬುದ್ಧಿ, ಬುದ್ಧಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾಸ್ತಿ ಬುದ್ಧಿ ಇತ್ಯೇತ ಅಗ್ರೇ ಯೋಜ್ಯಂ, ಅಯುಕ್ತಸ್ಯ ಚಿತ್ತ ನಿರೋಧಹೀನಸ್ಯ ಭಾವನಾ ಧ್ಯಾನಂ ನ ಭವತಿ. ಅಂದ್ರೆ ಯಾರಾದ್ರೆ ಅಯುಕ್ತನಾಗಿದ್ದಾನೆ, ಅಯುಕ್ತ ಅಂದ್ರೆ ಏನು, ಪರಮಾತ್ಮನಲ್ಲಿ ಮನಸ್ಸು ಜೋಡಿಸೇ ಇರುವುದು, ಅಂದರೆ ಚಿತ್ತವನ್ನು ಎಲ್ಲ ಕಡೆ ಹೋಗುತ್ತೆ. ಮನಸ್ಸು ಸಪೋಸ್ ಅಯುಕ್ತನಾಗಿದ್ದಾನೆ ಅಂತ ಹೇಳಿ ಧ್ಯಾನ ಮಾಡಲಿಕ್ಕಾಗ್ತಾ ಇಲ್ಲ ಅವನಿಗೆ, ಅವನಿಗೆ ಚಿತ್ತ ನಿರೋಧ ಹೀನಸ್ಯ ಆಗಿದ್ದಾನೆ. ಅಯುಕ್ತನಾಗಿದ್ದಾನೆ ಅಂದ್ರೆ ಅರ್ಥ ಏನು, ಚಿತ್ತ ನಿರೋಧ ಹೀನನಾಗಿದ್ದಾನೆ. ಅಯುಕ್ತಸ್ಯ ಅನ್ನುವ ಶಬ್ದಕ್ಕೆ ಚಿತ್ತ ನಿರೋಧ ಹೀನಸ್ಯ ಅಂತ ಅರ್ಥ. ಅಯುಕ್ತ ಆಗಿದ್ದಾನೆ ಅಂದ್ರೆ ಚಿತ್ತ ನಿರೋಧ ಆಗಲಿಲ್ಲ. ಒನ್ ಹೂ ಈಸ್ ನಾಟ್ ಹ್ಯಾವಿಂಗ್ ಎ ಕಂಟ್ರೋಲ್ ಆಫ್ ಮೈಂಡ್. ಸೊ ಯಾರಿಗಾದರೆ ಅಯುಕ್ತನಾಗಿದ್ದಾನೋ, ಅಂದ್ರೆ ಯಾರಿಗಾದರೆ ಕಂಟ್ರೋಲ್ ಆಫ್ ಮೈಂಡ್ ಇಲ್ಲವೋ, ಯಾರಿಗೆ ಚಿತ್ತ ನಿರೋಧವಿಲ್ಲವೋ, ಅವನಿಗೆ ಭಾವನಾ ಧ್ಯಾನಂ ನ ಭವತಿ, ಧ್ಯಾನ ಮಾಡುವ ಶಕ್ತಿ ಬರುವುದಿಲ್ಲ. ಚಿತ್ತ ನಿರೋಧ ಇಲ್ಲದೇ ಇರುವವನಿಗೆ ಧ್ಯಾನ ಮಾಡುವ ಶಕ್ತಿ ಬರುವುದಿಲ್ಲ. ಅದಕ್ಕೆ ನಾವು ಶ್ರವಣ ಮನನ ಮಾಡ್ತೀವಿ ರೀ, ಅದರ ಮೇಲೆ ಧ್ಯಾನ ಮಾಡ್ತೀವಿ ರೀ, ನಿಧಿಧ್ಯಾಸ ಮಾಡಿಬಿಡ್ತೀವಿ ರೀ ಅಂತ ಹೇಳಿದರೆ ಹೇಳುವುದು ಬಹಳ ಸುಲಭ. ಆದರೆ ಎಲ್ಲಿ ಕಷ್ಟ ಆಗುತ್ತೆ, ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಚಿತ್ತ ನಿರೋಧ ಇಲ್ಲದೇ ಇದ್ದರೆ ಧ್ಯಾನ ಮಾಡುವ ಶಕ್ತಿ ಬರುವುದಿಲ್ಲ. ಧ್ಯಾನಂ ನಭವತಿ ಅಭಾವಯತಃ ಚ ಅಧ್ಯಾಯಿನಶ್ಚ ಬುದ್ಧಿ ಅಪರೋಕ್ಷ ಜ್ಞಾನಂ ನಭವತಿ. ಇಲ್ಲಿ ಅಭಾವಯತಃ ಅನ್ನುವ ಶಬ್ದಕ್ಕೆ ಏನು, ಅಭಾವಯತಃ ಅಂದರೆ ಭಾವನೆ ಇಲ್ಲದೇ ಇದ್ದರೆ, ನಚ ಅಭಾವಯತಃ. ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಒಂದೊಂದಕ್ಕೂ ಒಂದೊಂದು ಕಡೆ ಜೋಡಿಸುವುದರ ಮೂಲಕವಾಗಿ ಒಂದೊಂದು ಭಾವನೆ, ದಿಸ್ ವರ್ಸ್ ಆಕ್ಚುಲಿ ಮಲ್ಟಿಪಲ್ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಮಾಡುವುದರ ಮೂಲಕವಾಗಿ ಬಹಳ ಅರ್ಥಗಳನ್ನು ನೋಡಬಹುದು. ಇದು ನಾವು ಕೆಲವು ಅರ್ಥಗಳನ್ನು ಮಾತ್ರ ಇಲ್ಲಿ ನೋಡ್ತಾ ಇದ್ದೀವಿ. ನೀವು ನಿಮ್ಮ ಇಮ್ಯಾಜಿನೇಷನ್ ಮಾಡಿಕೊಂಡು ಅಭಾವಯತಃ ನಾಸ್ತಿ ಬುದ್ಧಿ, ಇಲ್ಲ ಅಲ್ಲಿ ಅಯುಕ್ತಸ್ಯ ನಾಸ್ತಿ ಬುದ್ಧಿ, ಇಲ್ಲ ಅಯುಕ್ತಸ್ಯ ನ ಭಾವನ, ಇಲ್ಲ ಅಭಾವೇತಃ ನ ಭಾವನ, ಈ ವಿಧವಾಗಿ ಒಂದೊಂದಕ್ಕೂ ಕೂಡ ನಾವು ಬೇರೆ ಬೇರೆ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಮಾಡಿಕೊಳ್ಳುವುದರ ಮೂಲಕವಾಗಿ ಎವ್ರಿಥಿಂಗ್ ಆಕ್ಚುಲಿ ಲಿಂಕ್ಡ್ ಸೋ ವೆಲ್. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ನಮಗೆ ಅನುಭವಕ್ಕೆ ಬರುವಂತಹ ವಿಷಯಗಳು ಯಾರಿಗಾದರೆ ಈ ಅಭಾವೇತಃ ಅಧ್ಯಾಯನಶ್ಚ, ಅಧ್ಯಾಯನ ಅಂದರೆ ಧ್ಯಾನ ಇಲ್ಲದೇ ಇರುವವನು, ಅಧ್ಯಾಯನ ಅಂದರೆ ಅಧ್ಯಾಯ ಮಾಡಿದವನು ಅಂತ ಅರ್ಥ ಅಲ್ಲ. ಅಭಾವೇತಃ ಅನ್ನುವ ಶಬ್ದಕ್ಕೆ ಅಧ್ಯಾಯಿನಶ್ಚ ಅಂತ ಅರ್ಥ. ಅಭಾವಯತ ಅಂದರೆ ಭಾವನೆ ಇಲ್ಲದವನು, ಭಾವನೆ ಅಂದ್ರೇನು, ಧ್ಯಾನ, ಧ್ಯಾನ ಇಲ್ಲದೇ ಇರುವವನು, ಧ್ಯಾನ ಇಲ್ಲದೇ ಇರುವವನಂದ್ರೆ ಧ್ಯಾಯಿ ಆಗದೇ ಇರುವವನು, ಧ್ಯಾಯಿ ಆಗದೇ ಇರುವವನಂದ್ರೆ ಅಧ್ಯಾಯಿ, ಅಧ್ಯಾಯಿ ಅಂದ್ರೆ ಧ್ಯಾನ ಇಲ್ಲದವನು, ಭಾವನೆ ಇಲ್ಲದವನು. ಸೊ ಅಭಾವಯತಃ ಅನ್ನುವ ಶಬ್ದಕ್ಕೆ ಅಧ್ಯಾಯಿನ ಅಂದ್ರೆ ಧ್ಯಾನವಿಲ್ಲದೆ ಧ್ಯಾನ ಶಕ್ತಿವಿಲ್ಲದವನು ಅಂತ ಅರ್ಥ. ಭಾವನಾಶಕ್ತಿ ಇಲ್ಲದವನು ಅಭಾವಯತ, ಧ್ಯಾನ ಶಕ್ತಿ ಇಲ್ಲದವನು ಅಧ್ಯಾಯಿ. ಸೊ ಅಧ್ಯಾಯಿನ ಅಂದ್ರೆ ಅಭಾವಯತಃ, ಅಂತಹ ಅವನಿಗೆ ಬುದ್ಧಿ ಅಪರೋಕ್ಷ ಜ್ಞಾನ ನಮ್ಮದು. ಬುದ್ಧಿ ಅನ್ನೋ ಶಬ್ದಕ್ಕೆ ಅಪರೋಕ್ಷ ಜ್ಞಾನ ಅಂತ. ಬುದ್ಧಿ ಅಂದ್ರೆ ಏನು, ಲೌಕಿಕದಲ್ಲಿ ಬುದ್ಧಿ ಅಂದ್ರೆ ಯಾರೇ ಬುದ್ಧಿ, ಅವನೇ ನಿಮ್ಗೆ ಬುದ್ಧಿ ಇಲ್ಲ ಅಂತ ಸುಮ್ಮನೆ ಬೈದು ಬಿಡ್ತೀವಿ. ಬುದ್ಧಿ ಅನ್ನುವ ಶಬ್ದ ಲೌಕಿಕ ಶಬ್ದದಲ್ಲಿ ಲೌಕಿಕ ಬುದ್ಧಿಗೆ ಬುದ್ಧಿ ಅಂತ ಪ್ರಯೋಗ ಮಾಡ್ತೀವಿ. ಶಾಸ್ತ್ರದಲ್ಲಿ ಬುದ್ಧಿಗೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಅವನಿಗೆ ಬುದ್ಧಿ ಬರೋದಿಲ್ಲ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನ ಬರೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಅರ್ಥ. ಅಭಾವೇತಃ ಧ್ಯಾನಶಕ್ತಿ ಇಲ್ಲದವನಿಗೆ ಬುದ್ಧಿ ಅಪರೋಕ್ಷ ಜ್ಞಾನಂ ನ ಭವತಿ, ಅಪರೋಕ್ಷ ಜ್ಞಾನ ಬರುವುದಿಲ್ಲ. ಧ್ಯಾನದ ಪರಾಕಾಷ್ಠೆ, ಯಾರಾದರೆ ಧ್ಯಾನ ಮಾಡಿ ನಿಧಿಧ್ಯಾಸನ ಮಾಡಿ ಪರಮಾತ್ಮನ ಧ್ಯಾನದಲ್ಲಿಯೇ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವ ಶಕ್ತಿ ಸಂಪಾದಿಸಿ ಅನಂತ ಕಾಲ ಬಹಳ ವರ್ಷಗಳ 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 ಜನ್ಮ ಜನ್ಮಗಳು ಧ್ಯಾನ ಮಾಡಿದರೆ ಅಂತಹ ಅವನಿಗೆ ಪರಿಪಕ್ವವಾಗಿ ಆ ಜನ್ಮಗಳಲ್ಲಿ ಮಾಡಿದ ಧ್ಯಾನದ ಪರಿಪಕ್ವತೆ ಮೂಲಕವಾಗಿ ಅಪರೋಕ್ಷ ಜ್ಞಾನ ಸಿದ್ಧಿ ಆಗುತ್ತೆ. ಅದಕ್ಕೆ ಇಂತಹ ಅಪರೋಕ್ಷ ಜ್ಞಾನ ಸಿದ್ಧಿ ಆಗದೇ ಇದ್ದರೆ ಅವನಿಗೇನಾಗುತ್ತೆ, ಏನು ಮುಂಚಿನ ಕೆಲಸ ಆಗುದಿಲ್ಲ. ನಚ ಅಬುದ್ಧೇಹೇ ಇದು ಶೇಷ. ಅದಕ್ಕೆ ಯಾರಿಗಾದರೆ ಅಧ್ಯಾಯಿ ಅಭಾವನ ಇರುತ್ತೆ ಅಂದರೆ ಭಾವನಾಶಕ್ತಿ ಇರುವುದಿಲ್ಲವೋ ಅವನಿಗೆ ಬುದ್ಧಿ ಅಪರೋಕ್ಷ ಜ್ಞಾನಂ ನಭೂತಿ, ಅಪರೋಕ್ಷ ಜ್ಞಾನಿ ಬರುವುದಿಲ್ಲ. ಅಂದರೆ ಅತ್ತೇನು, ನಚ ಅಬುದ್ಧೇಹೇ ಇದು ಶೇಷ. ಅಪರೋಕ್ಷ ಜ್ಞಾನ ಬರದೇ ಇದ್ದೇನಾದ್ರಿ, ಬರಲಿ ಹೋಗಲಿ, ಸೊ ವಾಟ್, ಅಪರೋಕ್ಷ ಜ್ಞಾನ ವಿ ಡೋಂಟ್ ಗೆಟ್, ಸೊ ವಾಟ್, ಸ್ಟಿಲ್ ವಿ ಕ್ಯಾನ್ ಬಿ ಹ್ಯಾಪಿ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಚ ಅಬುದ್ಧೇಹೇ ಇದು ಶೇಷ. ಆ ಅಬುದ್ಧೇಹೆ ಅಂದರೆ ಅಪರೋಕ್ಷ ಜ್ಞಾನಹೀನಸ್ಯ ಚ ಶಾಂತಿ ಮುಕ್ತಿ ನ ಅಸ್ತಿ. ಅಪರೋಕ್ಷ ಜ್ಞಾನವಿಲ್ಲದೇ ಇದ್ದರೆ ಸುಖ ಬರುತ್ತೆ ಅಂತ ಹೇಳಿದರೆ ಅದು ಸಾಧ್ಯವಿಲ್ಲ. ಏನೋ ಲೌಕಿಕ ಸುಖ ಬರಬಹುದೇ ಹೊರತು ಶಾಶ್ವತ ಸುಖ ಬರುವುದಿಲ್ಲ. ಶಾಶ್ವತ ಸುಖ ಅಂದರೆ ಏನು, ಮೋಕ್ಷ. ಮೋಕ್ಷ ಬರುವುದಿಲ್ಲ, ಶಾಂತಿ ಬರುವುದಿಲ್ಲ. ಅಪರೋಕ್ಷ ಜ್ಞಾನಹೀನಸ್ಯ ಶಾಂತಿ ನ ಅಸ್ತಿ, ಅಪರೋಕ್ಷ ಜ್ಞಾನಹೀನಸ್ಯ ಮುಕ್ತಿ ನ ಅಸ್ತಿ. ಅಪರೋಕ್ಷ ಜ್ಞಾನವಿಲ್ಲದೇ ಇರುವವನಿಗೆ ಶಾಂತಿ ಇಲ್ಲ. ಶಾಂತಿ ಅನ್ನುವ ಶಬ್ದಕ್ಕೆ ಮುಕ್ತಿ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಇಲ್ಲದವನಿಗೆ ಶಾಂತಿ ಇಲ್ಲ ಅಂತ ಹೇಳಿದರು, ಅಪರೋಕ್ಷ ಜ್ಞಾನವಿಲ್ಲದವನಿಗೆ ಮುಕ್ತಿ ಇಲ್ಲ ಅಂತ ಹೇಳಿದರು ಒಂದೇ. ಶಾಂತಿ ಅನ್ನುವ ಶಬ್ದಕ್ಕೆ ಮುಕ್ತಿ ಅಂತ ಅರ್ಥ. ಹೇಗೆ ರೀ ಶಾಂತಿಗೆ ಮುಕ್ತಿ ಅಂತ, ಹೇಗೆ ಶಾಂತಿ, ಪೀಸ್ ಆಫ್ ಮೈಂಡ್ ಅಷ್ಟೇ. ವೈ ಆರ್ ಯು ಸೇಯಿಂಗ್ ಇಲ್ಲಿ ಪೀಸ್ ಆಫ್ ಮೈಂಡ್ ತಾನೇ ಮಾತಾಡ್ತಾ ಇದ್ದೀರಾ? ಪೀಸ್ ಆಫ್ ಮೈಂಡ್ ಮಾಡೋದು ಟ್ರಾಂಕ್ವಿಲಿಟಿ ಆಫ್ ಮೈಂಡ್, ಕಾಮ್ನೆಸ್ ಆಫ್ ಮೈಂಡ್. ಆವಾಗ ಶಾಂತಿ ಅಂದ್ರೆ ಜಸ್ಟ್ ವೈ ಕಾಂಟ್ ವಿ ಟೇಕ್ ಜಸ್ಟ್ ಆರ್ಡಿನರಿ ಮೈಂಡ್ ಶಾಂತಿ ಅಂತ ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶಾಂತಿ ಅಂತ ಹೇಳಿದರೆ ಮುಕ್ತಿ ಅಂತಲೇ ಅರ್ಥ ಹೊರತು ಆರ್ಡಿನರಿ ಪೀಸ್ ಆಫ್ ಮೈಂಡ್ ಅಲ್ಲ. ಅದು ಹೇಗೆ ರೀ ಶಾಂತಿ ಅನ್ನೋ ಶಬ್ದಕ್ಕೆ ಮುಕ್ತಿ ಅಂತ ನೀವು ಹೇಗೆ ಅರ್ಥ ಮಾಡ್ತೀರಾ? ಅಂದ್ರೆ ಶಂ ಅನ್ನುವ ಶಬ್ದಕ್ಕೆ ಸಂಸ್ಕೃತ ಇದು ಶಬ್ದ. ಇದು ಶಾಂತಿ ಅಂತ ಹೇಳಿದ್ರೆ ಓಂ ಶಾಂತಿ 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 ಅಂತ ಹೇಳ್ತೀವಿ ಆ ಉಪನಿಷತ್ತುಗಳಲ್ಲೆಲ್ಲ ಕೂಡ. ಇಲ್ಲಿ ಶಾಂತಿ ಅನ್ನುವ ಶಬ್ದಕ್ಕೆ ಶಂ ಅಂತ ಈ ಅಂತ ಬಿಡಿಸಿ ಶ ಅಂತ ಈ, ಅದು ಆ ಶಾಂತಿ ಶಬ್ದವನ್ನು ಮೂರು ಭಾಗ ಮಾಡ್ರಿ. ಶಾಂತಿ ಅಂದ್ರೆ ಶ ಪ್ಲಸ್ ಅಂತ ಪ್ಲಸ್ ಇ, ಅಂದರೆ ಏನು? ಶ ಅಂದರೆ ಸುಖ, ಶಂ ಸುಖಂ, ಇದು ಡಿಕ್ಷನರಿ ಮೀನಿಂಗ್, ಶಂ ಸುಖಂ. ಸೊ ಆ ಸುಖದ ಅಂತ ಅಂದರೆ ಒಂದು ಪರಾಕಾಷ್ಠ, ಅಂತ ಅಂದರೆ ಕೊನೇ, ಆ ರೀಚಿಂಗ್ ದ ಲಿಮಿಟ್ಸ್ ಆಫ್ ದ ಹ್ಯಾಪಿನೆಸ್ ಅಂತ ಹೇಳ್ತೀವಲ್ವಾ ಇಂಗ್ಲೀಷ್ನಲ್ಲಿ, ಹೇಳಬೇಕಂದ್ರೆ ರೀಚಿಂಗ್ ದ ಲಿಮಿಟ್ಸ್ ಆಫ್ ಹ್ಯಾಪಿನೆಸ್. ಸೊ ಶ ಅಂತ ನಮಗೆ ಎಷ್ಟು ಸುಖ ಬರಬೇಕು ಅಷ್ಟು ಸುಖದ ಪರಾಕಾಷ್ಠೆಗೆ ಸೇರುವುದು. ಅದರ ಈ ಅಂದರೆ ಇನ್ನು ಈ ಅಂದರೆ ಅದು ಅತಿಶಯತ್ವ. ಯಾವ ಶಂ ಸುಖಂ ಅದರ ಅಂತ ಕೊನೆಯನ್ನು ಸೇರಿ ಅಲ್ಲಿ ಈ ಸ್ಥಿರವಾಗಿ ನೆಲೆಸಿರುವುದು, ಅಲ್ಲಿ ಆ ಪರಾಕಾಷ್ಠೆಗೆ ಸೇರಿರುವುದು, ಇದು ಕೇವಲ ಮೋಕ್ಷದಲ್ಲಿಯೇ ಸಾಧ್ಯವಾಗುತ್ತೆ. ಅದಕ್ಕೆ ಶಾಂತಿ ಶಬ್ದಕ್ಕೆ ಮುಕ್ತಿ ಅನ್ನುವ ಅರ್ಥವೇ ಸರಿಯಾಗಿ ಇದೆ, ಅಂದರೆ ಒಂದು ಮುಖ್ಯ ಅರ್ಥ. ಶಾಂತಿ ಅನ್ನೋ ಶಬ್ದಕ್ಕೆ ಮುಕ್ತಿ ಅಂತಲೇ ಅರ್ಥ ಮಾಡಬೇಕಂತಲ್ಲ, ಬೇರೆ ವಿಧವಾದ ಇನ್ನೊಂದು ಅರ್ಥವನ್ನು ಕೊಡ್ತಾರೆ ಆಚಾರ್ಯರು, ಅದು ಕೂಡ ಸುಂದರವಾದ ಅರ್ಥ. ಶಾಂತಿ ಅನ್ನೋ ಶಬ್ದಕ್ಕೆ ಒನ್ ಆಫ್ ದ ಮೀನಿಂಗ್ಸ್ ಮುಕ್ತಿ ಅಂತ ಅರ್ಥ. ಸೊ ಅಪರೋಕ್ಷ ಜ್ಞಾನವಿಲ್ಲದೆ ಅವನಿಗೆ ಶಾಂತಿ ಇಲ್ಲ ಅಂತ ಹೇಳಿದರೆ, ಅಪರೋಕ್ಷ ಜ್ಞಾನವಿಲ್ಲದೆ ಇರುವವನಿಗೆ ಮುಕ್ತಿ ಇಲ್ಲ ಅಂತ ಅರ್ಥ. ಮುಕ್ತಿ ಇಲ್ಲ ಅಂತ ಹೇಳಿದ ಮೇಲೆ ಅಶಾಂತಸ್ಯ ಅಂದರೆ ಅಮುಕ್ತಸ್ಯ ಸುಖಂ ಕುತಃ ನ ಕುತಃ ಅಪಿ ಇತ್ಯರ್ಥ. ಅಶಾಂತಸ್ಯ ಕುತಃ ಸುಖಂ ಅಂತ ಶ್ಲೋಕದಲ್ಲಿ ನೋಡಿದೆ, ನಚಾ ಭವೇತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ, ಕುತಃ ಎಲ್ಲಿಂದ, ಕುತಃ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎಲ್ಲಿಂದ ಅಂತ ಅರ್ಥ. ಸೊ ನಚ ಅಭಾವೇತಃ ಶಾಂತಿ, ಅಭಾವನಿಗೆ ಶಾಂತಿವಿಲ್ಲ, ಅಶಾಂತಸ್ಯ ಕುತಃ ಸುಖಂ, ಶಾಂತಿ ಇಲ್ಲದವನಿಗೆ ಎಲ್ಲಿಂದ ಸುಖರಿ ಬರುತ್ತೆ ಅಂತ ಪ್ರಶ್ನೆ. ಈ ಪ್ರಶ್ನೆ ಕೇಳುವುದರ ಮೂಲಕವಾಗಿ ಅದು ಎಂಫಸೈಸ್ ಮಾಡಿದಂತಾಗುತ್ತೆ. ಅಂದರೆ ಯಾರಾದರೆ ಅಶಾಂತನಾಗಿದ್ದಾನೋ ಅಮುಕ್ತನಾಗಿದ್ದಾನೋ, ಶಾಂತ ಅನ್ನೋ ಶಬ್ದಕ್ಕೆ ಮುಕ್ತ ಅಂತ ಅರ್ಥ. ಶಾಂತಿ ಮುಕ್ತಿ, ಶಾಂತ ಮುಕ್ತ, ಅಶಾಂತ ಅಮುಕ್ತ. ಅಶಾಂತನಾದವನು, ಶಾಂತಿ ಇಲ್ಲದವನು ಅಂದರೆ ಮುಕ್ತಿ ಇಲ್ಲದವನು, ಅಮುಕ್ತಸ್ಯ ಮುಕ್ತಿ ಇಲ್ಲದವನಿಗೆ ಚ ಆದರೂ ಸುಖಂ ಕುತಃ, ಸುಖವು ಎಲ್ಲಿಂದ ಎಲ್ಲಿಂದ ಬರುತ್ತೆ, ಬರೋದಿಲ್ಲ. ಅದಕ್ಕೆ ನ ಕುತಃ ಅಪಿ ಇತ್ಯರ್ಥ. ಕುತಃ ಅಂತ ಪ್ರಶ್ನೆ ಕೇಳುವುದರ ಮೂಲಕವಾಗಿ ನ ಕುತಃ ಅಪಿ ಎಲ್ಲಿಂದಲೂ ಸುಖ ಬರೋದಿಲ್ಲ ಅಂದರೆ ಅಶಾಂತನಾದವನಿಗೆ ಸುಖವು ಎಲ್ಲಿಂದಲೂ ಬರೋದಿಲ್ಲ. ನೋ ಫ್ರಮ್ ನೋ ವೇರ್ ಕ್ಯಾನ್ ಹಿ ಗೆಟ್ ಹ್ಯಾಪಿನೆಸ್, ವೇರ್ ಕ್ಯಾನ್ ಹಿ ಗೆಟ್ ಫ್ರಮ್ ಹ್ಯಾಪಿನೆಸ್, ನೋ ವೇರ್ ಫ್ರಮ್ ಹಿ ಕ್ಯಾನ್ ಗೆಟ್ ಹ್ಯಾಪಿನೆಸ್. ಅದಕ್ಕೆ ಅಶಾಂತಸ್ಯ ಅಮುಕ್ತಸ್ಯ ಚ ಸುಖಂ ಕುತಃ ನ ಕುತಃ ಅಪಿ ಇತ್ಯರ್ಥ. ಎಲ್ಲಿಂದಲೂ ಅವನಿಗೆ ಸುಖ ಬರೋದಿಲ್ಲ ಅಂತ ಅಲ್ಲಿಯ ಶಬ್ದಕ್ಕೆ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ಸೊ ಅಶಾಂತಸ್ಯ ಅಮುಕ್ತಸ್ಯ ಚ ಸುಖಂ ಕುತಃ, ಸುಖ ಎಲ್ಲಿಂದ ಬರುತ್ತೆ, ನ ಕುತಃ ಅಪಿ ಇತ್ಯರ್ಥ, ಎಲ್ಲಿಂದಲೂ ಅವನಿಗೆ ಸುಖ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಬುದ್ಧೇಹೇ ಅಂತ ಹೇಳಿದರೆ, ಅಬುದ್ಧೇಹೇ ಶಾಂತಿ ನ ಇತ್ಯೇತಾವತ್ಯೇವ ವಾಚ್ಯೇ ಅಶಾಂತಸ್ಯ ಕುತಃ ಸುಖಂ ಇತ್ಯುಕ್ತಿ ನ ಕೇವಲಂ ಅಪರೋಕ್ಷಿಣಃ ಮುಕ್ತೌ ಸರ್ವದುಃಖ ಪ್ರಹಾಣ ಮಾತ್ರಂ ಕಿಂತು ಸಂಸಾರಿಭಿಃ ಅಲಭ್ಯಂ ಪರಮಂ ಸುಖಂ ಚ ಇತಿ ಜ್ಞಾಪಯಿತುಂ ಪ್ರಸಂಗ ಅಪ್ರಾಪ್ತ ಇತಿ ಜ್ಞೇಯಂ ಅಂತ ಹೇಳಿ. ಅಂದರೆ ಇಲ್ಲಿ ಪ್ರಸಂಗಾತ್ ಪ್ರಾಪ್ತ ಇತಿ ಜ್ಞೇಯಂ, ಇಲ್ಲಿ ಪ್ರಸಂಗದಿಂದ ನಮಗೆ ಏನು ಪ್ರಾಪ್ತವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಏನಂತ ಹೇಳಿದರೆ ಅಶಾಂತಸ್ಯ ಮುಕ್ತಸ್ಯ ಸುಖಂ ನಃ ಕುತಃ ಇತ್ಯರ್ಥ ಅಂತ ಹೇಳಿದ ಮೇಲೆ ಅಬುದ್ಧೇಹೇ ಅಂತ ಹೇಳಿದರೆ ಬುದ್ಧಿ ಇಲ್ಲದವನಿಗೆ ಅಂದರೆ ಅಪರೋಕ್ಷ ಜ್ಞಾನವಿಲ್ಲದೆ ಅವನಿಗೆ ಶಾಂತಿ ನ ಶಾಂತಿ ಇಲ್ಲ ಇತ್ಯೇತಾವತ್ಯೇವ ವಾಚ್ಯೇ ಇಷ್ಟು ಮಾತ್ರ ಹೇಳಿದರೆ ಅಶಾಂತಸ್ಯ ಕುತಃ ಸುಖಂ ಉಕ್ತಿ ನ ಕೇವಲ ಅಪರೋಕ್ಷ ಅಂದರೆ ಅಶಾಂತನಾದವನಿಗೆ ಸುಖವೆಲ್ಲಿಂದ ಬರುತ್ತೆ ಬರುವುದಿಲ್ಲ ಅಂತ ಹೇಳಿದರೆ ಅಂದರೆ ಶಾಂತನಾದವನಿಗೆ ಬುದ್ಧಿ ಇರುವವನಿಗೆ ಅಪರೋಕ್ಷ ಜ್ಞಾನಿಯಾದವನಿಗೆ ಏನಾಗತ್ತೆ ಸುಖಂ ಇತಿ ಉಕ್ತಿ ನ ಕೇವಲಂ ಅಪರೋಕ್ಷಿಣಃ ಮುಕ್ತೌ ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷದಲ್ಲಿ ಸರ್ವ ದುಃಖ ಪ್ರಹಾಣ ಮಾತ್ರಂ ಅಂದರೆ ಮೋಕ್ಷಕ್ಕೆ ಹೋದರೆ ಏನಾಗತ್ತೆ ಅಂತ ಹೇಳಿದರೆ ನಮಗೆ ಯಾರನ್ನ ಪ್ರಶ್ನೆ ಕೇಳಿದೆ ಮೋಕ್ಷಕ್ಕೆ ಹೋದರೆ ನಿಮ್ಗೆ ಏನಾಗುತ್ತೆ ವೈ ಆರ್ ಯು ಸೋ ಮಚ್ ಕ್ರೇಜಿ ಅಬೌಟ್ ಗೋಯಿಂಗ್ ಟು ಮೋಕ್ಷ ವೈ ಶುಡ್ ಯು ಗೋ ಟು ಮೋಕ್ಷ ಏನೋ ನೀ ಇಲ್ಲೇ ಸಂಸಾರ ನಿತ್ಯ ಸಂಸಾರಗಳಾದರೆ ಏನು ಇಲ್ಲೇ ಇದೇ ಸುಖವನ್ನು ಇಲ್ಲೇ ಯಾರೋ ನಿತ್ಯ ಸಂಸಾರಗಳಿದ್ದು ಯಾವಾಗಲೂ ಸುಖ ಬಂದರೆ ಈಸ್ ಇಟ್ ನಾಟ್ ಆಸ್ ಗುಡ್ ಆಸ್ ಮೋಕ್ಷ ವೈ ಶುಡ್ ಸಮ್ ಒನ್ ಗೋ ಫಾರ್ ಮೋಕ್ಷ ಅಟ್ ಆಲ್ ಅಂಥೇಳಿ ಕೆಲವು ಜನಕ್ಕೆ ಸಂದೇಹ ಬರ್ಬೋದು. ಈ ಸಂದೇಹಗಳಿಗೆಲ್ಲಕ್ಕೆ ಸುಂದರವಾಗಿ ನಾವು ಏನು ಭಾವನೆ ಮಾಡಬೇಕಂದ್ರೆ ಸಂಸಾರದಲ್ಲಿ ಎಲ್ಲ ಸುಖಗಳಿಗೂ ಒಂದು ಮಿತಿ ಅನ್ನುವುದಿದೆ, ಮೋಕ್ಷದಲ್ಲಿ ಮಾತ್ರವೇ ಸುಖಗಳಿಗೆ ಮಿತಿ ಅನ್ನುವುದು ಇಲ್ಲ. ಅಂದರೆ ಮಿತಿ ಇಲ್ಲ ಅಂತ ಹೇಳಿದ್ರೆ ಆ ಸುಖ ಆಯಿತು ಮುಗೀತು ಮತ್ತು ದುಃಖಕ್ಕೆ ಹೋಗೋಣ ಅನ್ನುವ ಪ್ರಸಂಗ ಬರುವುದಿಲ್ಲ. ಅದಕ್ಕೆ ಸುಖಂ ಇತ್ಯುಕ್ತಿ ನ ಕೇವಲಂ ಅಪರೋಕ್ಷಿಣಃ ಮುಖ ಅಂದರೆ ಕೇವಲ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷದಲ್ಲಿ ಸರ್ವ ದುಃಖ ಪ್ರಹಾಣ ಮಾತ್ರ ಅಂದರೆ ದುಃಖಗಳು ಇಲ್ಲದೆ ದುಃಖವಿಲ್ಲದೆ ಇರುವಿಕೆ ದುಃಖರಹಿತತ್ವ ಅಷ್ಟು ಮಾತ್ರವೇ ಅಲ್ಲ. ನಾಟ್ ಓನ್ಲಿ ದಟ್ ದೇ ಡೋಂಟ್ ಹ್ಯಾವ್ ಎನಿ ಸ್ಯಾಡ್ನೆಸ್ ಇನ್ ಮೋಕ್ಷ ಕಿಂತು ಬಟ್ ಆಲ್ಸೋ ಸಂಸಾರಿಭಿ ಅಲಭ್ಯಂ ಪರಮಂ ಸುಖಂ ಚ ಇತಿ ಜ್ಞಾಪ. ಸಂಸಾರಿಗಳಿಗೆ ಬರುವ ಸುಖ ಬೇರೆ ರೀ, ಮೋಕ್ಷದಲ್ಲಿ ಬರುವ ಸುಖ ಬೇರೆ, ಅಂದ್ರೆ ಇಲ್ಲೇ ಸುಖ ಬರುತ್ತಲ್ಲವಾ ಅಂತ ಹೇಳಿದೆ. ಸಂಸಾರಿಭಿ ಅಲಭ್ಯಂ ಪರಮಂ ಸುಖಂ, ಸಂಸಾರದಲ್ಲಿ ಸಿಗುವ ಯಾರಿಗೆ ಸಿಗದೇ ಇರುವಂತಹ ಪರಮಸುಖ, ಪರಮಸುಖ ಶುದ್ಧವಾದ ಸುಖ, ಬಹಳ ಒಂದು ಹೈಯರ್ ಕ್ಯಾಟಗರಿ ಆಫ್ ಸುಖ. ಸಂಸಾರಿಭಿ ಅಲಭ್ಯಂ, ಸಂಸಾರಿಗಳಿಗೆ ಸಿಗದೇ ಇರುವಂತಹ ಪರಮಂ ಸುಖಂ ಚ ಇತಿ. ಅಂದರೆ ದುಃಖ ಪ್ರಹಾಣ, ದುಃಖವಿಲ್ಲದೇ ಇರಬೇಕು ಮಾತ್ರವೇ ಅಲ್ಲ, ಸಂಸಾರಿಗಳಿಗೆ ಸಿಗದೇ ಇರುವಂತಹ ಪರಮಸುಖವೂ ಕೂಡ ಸಿಗತ್ತೆ. ಚ ಇತಿ ಅಂಡ್ ಆಲ್ಸೋ, ಕಿಂತು ಚ ಅನ್ನೋ ಶಬ್ದಕ್ಕೆ ಬಟ್ ಆಲ್ಸೋ ಅಂತ ಅರ್ಥ. ಕಿಂತು ಅಂದ್ರೆ ಬಟ್, ಚ ಅಂದ್ರೆ ಆಲ್ಸೋ, ಕಿಂತು ಚ ಅಂದ್ರೆ ಬಟ್ ಆಲ್ಸೋ. ನಾಟ್ ಓನ್ಲಿ ಸರ್ವ ದುಃಖ, ನ ಕೇವಲಂ ಅಂದ್ರೆ ನಾಟ್ ಓನ್ಲಿ, ನ ಕೇವಲಂ ನಾಟ್ ಓನ್ಲಿ ಸರ್ವ ದುಃಖ ಪ್ರಹಾಣ ಮಾತ್ರ, ಸರ್ವ ದುಃಖಗಳು ಇಲ್ಲದೆ ಇರುವಿಕೆ ಮಾತ್ರವೇ ಅಲ್ಲದೆ, ಕಿಂತು ಚ ಬಟ್ ಆಲ್ಸೋ ಸಂಸಾರಿಭಿ ಸಂಸಾರಿಗಳಿಗೆ ಅಲಭ್ಯಂ ಸಿಗದೇ ಇರುವಂತಹ ಪರಮಂ ಸುಖಂ ಪರಮಸುಖವು ಕೂಡ ಸಿಗತ್ತೆ ಅಂತ ಹೇಳುವುದು ಜ್ಞಾಪಯಿತುಂ, ನಮಗೆ ನೆನಪಿಗೆ ತರ್ತಾ ಇದ್ದಾರೆ. ಜ್ಞಾಪಯಿತುಂ ನೆನಪಿಗೆ ತರ್ತಾ ಇದ್ದಾರೆ, ಆ ನೆನಪಿಗೆ ತರುವುದಕ್ಕಾಗಿ ಪ್ರಸಂಗಾತ್ ಪ್ರಾಪ್ತ ಇತಿ ಜ್ಞೇಯಂ. ಈ ಪ್ರಸಂಗದಿಂದ, ಇಲ್ಲಿ ಇಂತಹ ಒಂದು ಲಾಜಿಕಲ್ ಅನಾಲಿಸಿಸ್ ಇಂದ ನಮಗೆ ಇದು ಗೊತ್ತಾಗ್ತಾ ಇದೆ. ಪ್ರಾಪ್ತ ಇತಿ ಜ್ಞೇಯಂ, ಇದನ್ನು ನಾವು ತಿಳ್ಕೋಬೇಕು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂತೇಳಿ ಹೇಳ್ತಾ ಇದ್ದಾರೆ. ಯದ್ವಾ, ಇಲ್ಲಿ ನೋಡ್ರಿ ಇನ್ನೊಂದು ಭಾಷ್ಯದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಆಚಾರ್ಯರು. ಭಾಷ್ಯದಲ್ಲಿ ಹೇಳಿದ ಅರ್ಥವನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸಿದ್ದಾರೆ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯದ್ವಾ ಶಾಂತಿ ಭಗವತ್, ಇಲ್ಲಿ ಒಂದು ಶಾಂತಿ ಅನ್ನೋ ಶಬ್ದಕ್ಕೆ ಮುಕ್ತಿ ಅಂತ ಹೇಳಿದ ಭಾಷ್ಯದ ಅರ್ಥ. ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಶಾಂತಿ ಭಗವದ್ ಏಕನಿಷ್ಠ ಬುದ್ಧಿತ ಅಂತೇಳಿ. ಅಲ್ಲೇ ಆಚಾರ್ಯರು ಹೇಳಿದ್ದು ಶಾಂತಿ ಭಗವನ್ನಿಷ್ಠ ಅಂತ ಹೇಳಿದ್ದಾರೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ, ಶಾಂತಿ ಭಗವದ್ ಏಕನಿಷ್ಠ ಬುದ್ಧಿತ ಅಂದ್ರೆ ಶಾಂತಿ ಶಬ್ದಕ್ಕೆ ಭಗವಂತನಲ್ಲಿ ಮಾತ್ರ ಏಕಾಗ್ರಚಿತ್ತದಿಂದ ಬುದ್ಧಿಯನ್ನು ಇಡುವುದು, ಆ ಶಬ್ದ ಶಾಂತಿಗೆ ಅರ್ಥ. ಇದು ಎಲ್ಲಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯರು ಶಮೋ ಮನ್ನಿಷ್ಠತಾ ಇತಿ ಭಾಗವತೆ, ಭಾಗವತದ ವಚನದ ಮೂಲಕವಾಗಿ. ಸೊ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಆಚಾರ್ಯ ಏನೋ ಒಂದು ಸಂಸ್ಕೃತವಾದ ಶಬ್ದಗಳನ್ನು ಹಾಗೆ ಹೀಗೆ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದಾರೆ, ನಿಶ್ಚಯ ಇಲ್ಲ. ಆಚಾರ್ಯರು ಹೇಳಿದ ಪ್ರತಿಯೊಂದು ಮಾತಿಗೆ ಕೂಡ ನಮಗೆ ಪ್ರಮಾಣಪೂರ್ವಕವಾಗಿ ಅದಕ್ಕೆ ತೋರಿಸಿಕೊಟ್ಟು ಕೊಡ್ತಾ ಇದ್ದಾರೆ. ಅದಕ್ಕೆ ಶಾಂತಿ ಅನ್ನೋ ಶಬ್ದಕ್ಕೆ ತಾತ್ಪರ್ಯದಲ್ಲಿ ಹೇಳಿದ ಅರ್ಥವನ್ನು ರಾಯರಲ್ಲಿ ಹೇಳ್ತಾ ಇದ್ದಾರೆ. ಯದ್ವಾ ಶಾಂತಿ ಭಗವದೇಕ ನಿಷ್ಠ ಬುದ್ಧಿತ, ಶಾಂತಿ ಅನ್ನೋ ಶಬ್ದಕ್ಕೆ ಭಗವಂತನಲ್ಲಿ ಏಕಾಗ್ರಚಿತ್ತದಿಂದ ಮನಸ್ಸನ್ನು ನಿಲ್ಲಿಸುವುದು, ಅಂದ್ರೆ ಏಕಾಗ್ರ ಪುಟಿಂಗ್ ದ ಮೈಂಡ್ ಸ್ಟೆಟ್ ಫ್ಯಾಸ್ಟ್ ಆನ್ ದ ಲಾರ್ಡ್, ಅದಕ್ಕೆ ಶಾಂತಿ ಅನ್ನೋ ಶಬ್ದಕ್ಕರ್ಥ. ಇದು ಹೇಗೆ ಶಾಂತಿ ಶಬ್ದದಲ್ಲಿಯೇ ಹಾಗಿದೆ ಅಂತ ಹೇಳಿದ್ರೆ, ಶಾಂತಿ ಅಂದ್ರೆ ಏನು, ಶಂ ಅಂದ್ರೆ ಶಂ ಅಂದ್ರೆ ಸುಖ ಅಂತ ಅಂದ್ರೆ, ಶಂ ಅಂದ್ರೆ ಶುಭಪ್ರದನಾದವನು, ಶುಭಪ್ರದನಾದವನು ಪರಮಾತ್ಮ, ಅವನಲ್ಲಿಯೇ ಅಂತ, ಅವನೇ ಕೊನೆ, ನೋಬಡಿ ಎಲ್ಸ್ ಐ ವಾಂಟ್, ಹೀ ಈಸ್ ಮೈ ಅಂತ, ಮೈ ನಿರ್ಣಯ, ಮೈ ಫೈನಲ್ ಡೆಸ್ಟಿನೇಷನ್, ನಥಿಂಗ್ ಎಲ್ಸ್ ಬಟ್ ದ ಲಾರ್ಡ್, ಐ ವಾಂಟ್ ಓನ್ಲಿ ದ ಲಾರ್ಡ್. ಶ ಏವ ಅಂತ, ಪರಮಾತ್ಮ ಏವ ಅಂತ, ಅಂತ ಅನಂತ ಅಂದ್ರೆ ಕೊನೆಗೆ ಅವನೇ ಬೇಕು, ನನಗೆ ಬೇರೆ ಯಾರು ಬೇಡ ಅನ್ನುವುದಲ್ಲಿ ಈ ಸ್ಥಿರವಾಗಿ ಮನಸ್ಸನ್ನು ನಿಲ್ಲಿಸುವುದು, ಅದಕ್ಕೆ ಶಾಂತಿ ಅನ್ನುವ ಶಬ್ದಕ್ಕೆ ಭಗವದ್ ಏಕನಿಷ್ಠ ಬುದ್ಧಿತ ಅಂತ ಅರ್ಥ ಬರುತ್ತೆ. ಸೊ ಇಟ್ ಈಸ್ ದೇರ್ ಇನ್ ದ ವರ್ಡ್ ಇಟ್ ಸೆಲ್ಫ್, ಅಂಡ್ ಆಲ್ಸೋ ಇಟ್ ಈಸ್ ದೇರ್ ಇನ್ ದ ಡೆಫಿನಿಷನ್, ಅಂಡ್ ಆಲ್ಸೋ ಇಟ್ ಈಸ್ ಕ್ವಾಂಟಿಫೈಡ್ ಆರ್ ಕ್ವಾಲಿಫೈಡ್ ಬೈ ಭಾಗವತ ವಚನ, ಭಾಗವತ ವಚನ ಮೂಲಕವಾಗಿಯೂ ಶಬ್ದ ಮೂಲಕವಾಗಿಯೂ ನಮಗೆ ಶಾಂತಿ ಅನ್ನೋ ಶಬ್ದಕ್ಕೆ ಭಗವದ್ ಏಕನಿಷ್ಠ ಬುದ್ಧಿತ ಅನ್ನುವ ಅರ್ಥ ಬರುತ್ತೆ. ಸೊ ಆ ಕಾರಣದಿಂದ ಅಶಾಂತಸ್ಯ ಕುತಃಸುಖಂ, ಅಶಾಂತನಾದವನಿಗೆ ಸುಖವಿಲ್ಲ ಅಂತ ಹೇಳಿದರೆ, ಅಂದ್ರೆ ಭಗವದೇಕನಿಷ್ಠ ಬುದ್ಧಿ ಇಲ್ಲದವನಿಗೆ ಮೋಕ್ಷ ಇಲ್ಲ. ಸೊ ಮೋಕ್ಷ ಬೇಕಂದ್ರೆ ಭಗವದೇಕನಿಷ್ಠ ಬುದ್ಧಿ ಬೇಕು. ಅದಕ್ಕೆ ಅಶಾಂತಸ್ಯ ಕುತಃಸುಖಂ ಅಂತ ಹೇಳಿದ್ರೆ, ಮುಂಚೆ ಭಾಷೆಯಲ್ಲಿ ಶಾಂತಿ ಇಲ್ಲದವನಿಗೆ ಸುಖ ಇಲ್ಲ ಅಂದ್ರೆ ಮೋಕ್ಷ ಇಲ್ಲದವನಿಗೆ ಸುಖ ಇಲ್ಲ ಅಂತ ಹೇಳಿದಂತಾಯ್ತು. ತಾತ್ಪರ್ಯದಲ್ಲಿ ಶಾಂತಿ ಇಲ್ಲದವನಿಗೆ ಸುಖ ಇಲ್ಲ ಅಂದ್ರೆ ಸುಖ ಅನ್ನೋ ಶಬ್ದಕ್ಕೆ ಮೋಕ್ಷ, ಇಲ್ಲಿ ಶಾಂತಿ ಅನ್ನೋ ಶಬ್ದಕ್ಕೆ ಮೋಕ್ಷ ಹೇಳಿದ್ದು ಭಾಷೆಯಲ್ಲಿ, ಸುಖ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ ಹೇಳುವುದು ತಾತ್ಪರ್ಯದಲ್ಲಿ. ಅದಕ್ಕೆ ಅಶಾಂತಸ್ಯ ಕುತಃಸುಖಂ ಅಂತ ಹೇಳಿದರೆ, ಭಗವದೇಕನಿಷ್ಠ ಬುದ್ಧಿ ಇಲ್ಲದವನಿಗೆ ಮೋಕ್ಷ ಎಲ್ಲಿಂದರೆ ಬರುತ್ತೆ, ಬರೋದಿಲ್ಲ. ಅಂದ್ರೆ ಮೋಕ್ಷ ಬರುವುದಕ್ಕೆ ಭಗವದೇಕನಿಷ್ಠ ಬುದ್ಧಿ ಬೇಕೇ ಬೇಕು ಅನ್ನುವುದನ್ನು ಅದು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಶಾಂತಿ ಭಗವದೇಕನಿಷ್ಠ ಬುದ್ಧಿತ, ಅದು ಇಲ್ಲದೇ ಇದ್ದರೆ ಸುಖಂ ಮೋಕ್ಷ ಕುತಃ, ಮೋಕ್ಷ ಬರೋದಿಲ್ಲ, ಮೋಕ್ಷ ಎಲ್ಲಿಂದ ಬರುತ್ತೆ, ಬರೋದಿಲ್ಲ ಅಂಥೇಳಿ ಅಯುಕ್ತಸ್ಯ ಭಾವನಾ ನ ಇತಿ ಅಯುಕ್ತಂ, ಅಯುಕ್ತಸ್ಯ ಭಾವನಾ ನ ಇತಿ ಅಯುಕ್ತಂ. ಅಂದ್ರೆ ಏನು, ಅಯುಕ್ತ ಅನ್ನೋ ಶಬ್ದಕ್ಕೆ ಭಾವನಾ ನ, ಯುಕ್ತ ಅಂದ್ರೆ ಭಾವನಾ, ಅಯುಕ್ತ ಅನ್ನೋ ಶಬ್ದಕ್ಕೆ ಭಾವನಾ ನ ಅನ್ನೋದು ಅದು ಕೂಡ ಹಾಗೆ ತಗೊಳ್ಳೋದು. ಸೊ ಅಯುಕ್ತಸ್ಯ ಭಾವನಾನ ಯಾರಿಗೆ ಯುಕ್ತವಿಲ್ಲವೋ ಅಂದರೆ ಭಗವಂತನಲ್ಲಿ ಜೋಡಿಸುವುದಿಲ್ಲವೋ ಅವನಿಗೆ ಭಾವನ ಅಂದರೆ ಧ್ಯಾನನ ಇಲ್ಲ. ಧ್ಯಾನ ಇಲ್ಲದವನಿಗೆ ಭಗವಂತನಲ್ಲಿ ಜೋಡಿಸಲಿಕ್ಕಾಗೋದಿಲ್ಲ, ಮನಸ್ಸನ್ನು ಭಗವಂತನಲ್ಲಿ ಜೋಡಿಸಲಿಕ್ಕಾಗದೇ ಇರೋವನಿಗೆ ಧ್ಯಾನ ಇರೋದಿಲ್ಲ. ಸೊ ಒಂದಕ್ಕೆ ಒಂದು ಜೋಡಿ ಆಗುತ್ತೆ. ಅದಕ್ಕೆ ಕೃತ ಶ್ರವಣ ಮನನಸ್ಯ ಪುಂಸೋ ಧ್ಯಾನ ಉಪಪತ್ತೇಹೇ ಇತ್ಯತ ಆಹ. ಇದು ಹೇಗೆ ನಮಗೆ ಶ್ರವಣ ಮನನಗಳು ಧ್ಯಾನ ಮಾಡಬೇಕಂದ್ರೆ ಮೊದಲು ಶ್ರವಣ ಧ್ಯಾನ ಮಾಡಬೇಕಂದ್ರೆ ಪ್ರೀರಿಕ್ವಿಸಿಟ್ ಶ್ರವಣ ಮನನಗಳು ಬೇಕು. ಶ್ರವಣ ಮನನಗಳು ಮಾಡಬೇಕಂದ್ರೆ ಆ ಶ್ರವಣ ಮನನಗಳು ಮಾಡಿದ ಮೇಲೆ ಧ್ಯಾನಕ್ಕೆ ಹೋಗುವುದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ಶ್ರವಣ ಮನನಗಳ ಮೂಲಕವಾಗಿ ಪುಂಸಹ ಪುರುಷರಿಗೆ ಧ್ಯಾನ ಉಪಪತ್ತಿಯೇ ಧ್ಯಾನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಅದು ಹೇಗೆ ರೀ, ಶ್ರವಣ ಮನನಗಳಿಲ್ಲದೇ ಧ್ಯಾನ ಯಾಕೆ ಮಾಡಕೂಡದು? ವೈ ಕ್ಯಾಂಟ್ ವಿ ಬೈಪಾಸ್ ಶ್ರವಣ ಮನನ ಆ್ಯಂಡ್ ಗೋ ಡೈರೆಕ್ಟ್ಲಿ ಟು ಧ್ಯಾನ ಅಂತ ಇತ್ಯಾದಿಗಳ ಸಂದೇಹಗಳು ಬಂದರೆ ಆ ಸಂದೇಹಗಳಕ್ಕೆ ಮುಂಚಿನ ಶ್ಲೋಕಗಳು ಅದಕ್ಕೆ ಅರ್ಥವನ್ನು ಹೇಳುತ್ತೆ. ಇಂದ್ರಿಯ ನಾಮ ಶ್ಲೋಕ ಅದಕ್ಕೆ ಬೇರೆ ಅರ್ಥವನ್ನು ಹೇಳುತ್ತೆ. ಸೊ ಅದನ್ನು ನಾವು ಗೀತಾವೃತ್ತಿಯಲ್ಲಿ ನೋಡಲಿಕ್ಕೆ ಮುಂಚೆ ಭಾಷ್ಯದಲ್ಲಿ ನಾವು ನೋಡಿದ್ದೀವಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ಮೋವಾಂಭಸಿ ಅನ್ನೋದನ್ನು ನಾವು ನೋಡಿದ್ವಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸಿಗೆ ಇಂದ್ರಿಯಗಳಿಗೆ ಇರುವ ಲಿಂಕ್ ನಮಗೆ ನೋಡ್ರಿ. ಇಂದ್ರಿಯಗಳು ಕಣ್ಣಿನಿಂದ ನೋಡ್ತೀವಿ, ಎಲ್ಲ ಮೂಗಿಂದ ವಾಸನೆ ನೋಡ್ತೀವಿ, ಎಲ್ಲ ನೋಡ್ತೀವಿ. ಆದರೆ ಅದು ಹೇಳ್ಕೊಳ್ಳೋದು ಮೈಂಡ್ ಈಸ್ ಯೂಸಿಂಗ್ ದ ಇಂದ್ರಿಯಸ್ ಟು ಗೋ ಟು ದ ಆಬ್ಜೆಕ್ಟ್ಸ್. ಅದನ್ನು ಆ ಕಣ್ಣಿಗೆ ನೋಡಬೇಕು ನೋಡಬೇಕಂತ ಇಚ್ಛೆ ಅಲ್ಲಿಂದ ಬರುತ್ತೆ, ಮನಸ್ಸಿನಿಂದ ಬರುತ್ತೆ. ಸೊ ದ ಸೀಟ್ ಆಫ್ ದ ಡಿಸೈರ್ ಇಸ್ ಇನ್ ದ ಮೈಂಡ್ ಆ್ಯಂಡ್ ಇಂದ್ರಿಯಾಸ್ ಆರ್ ಯೂಸ್ಡ್ ಎಸ್ ಟೂಲ್ಸ್. ನಮಗೆ ಇಂದ್ರಿಯಗಳೆಲ್ಲ ಕೂಡ ನಮಗೆ ಟೂಲ್ಸ್ ತರ ನಾವು ಉಪಯೋಗ ಮಾಡ್ತೀವಿ. ಮನಸ್ಸು ಏನು ಮಾಡುತ್ತೆ, ನನಗೆ ಅದು ಬೇಕಿರಬೇಕು. ಆದರೆ ಮನಸ್ಸೇ ಹೋಗೇನು ಮಾಡೋಕ್ಕಾಗೋದಿಲ್ಲ, ಇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ತೆ. ಇವ್ ಪರ್ಸನ್ ಹಿ ಕೆನಾಟ್ ಡೂ ಸಮಥಿಂಗ್, ಹಿ ಯೂಸಸ್ ಎ ಟೂಲ್ಸ್ ಟು ಗೆಟ್ ಸಮಥಿಂಗ್ ಟು ಡನ್. ಅದಕ್ಕೆ ಮನಸ್ಸು ಏನು ಮಾಡುತ್ತೆ, ಮನಸ್ಸಿಗೆ ಎಲ್ಲ ಬೇಕಾಗಿದೆ. ಆ ಎಲ್ಲ ನೋಡಬೇಕಾಗುತ್ತೆ, ರುಚಿ ರುಚಿ ತಿಂದೆ ಪದಾರ್ಥ ತಿಂದರೆ ಆ ಮನಸ್ಸೇ ಯೋಚನೆ ಮಾಡುತ್ತೆ, ಆಹಾ ಎಷ್ಟು ಚೆನ್ನಾಗಿತ್ತು ಆ ಪದಾರ್ಥ, ಭಾಳ ರುಚಿ ರುಚಿಯಾಗಿತ್ತು ಅಂತೇಳಿ. ಸೊ ಮನಸ್ಸು, ಸೊ ಮೈಂಡ್ ಈಸ್ ದ ಸೀಟ್ ಆಫ್ ದ ಡಿಸೈರ್. ಆ ಮನಸ್ಸು ಏನು ಮಾಡುತ್ತೆ, ಇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನು ನಾವು ಮಾಡುತ್ತೆ. ಅದಕ್ಕೆ ಇಂದ್ರಿಯಾಣಾಂ ಹಿ ಚರತಾಂ ಯತ್ ಮನೋಹ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ್ ಇಮಾಂಬಸಿ. ಅದಕ್ಕೆ ಈ ವಾಯುರ್ನಾವಂ ಇವಾಂಬಸಿ ಅಂತೇಳಿ, ಅಂಬಸಿ ಅಂದರೆ ಸಮುದ್ರ. ಈ ನಮಗೆ ಏನಂದ್ರೆ ಈ ಜೀವನ ಭವ ಸಮುದ್ರ ಇದ್ದಂತೆ, ಈ ಸಂಸಾರ ಅನ್ನೋದು ಒಂದು ಸಮುದ್ರ ಇದ್ದಂತೆ. ಆ ಸಮುದ್ರದಲ್ಲಿ ನಾವ ಅಂದ್ರೆ ಈ ಸಮುದ್ರ ಕ್ರಾಸ್ ಮಾಡಲಿಕ್ಕೆ ನಮಗೆ ನಾವದಂತೆ ಇರುವಂತಹದ್ದು ಪ್ರಜ್ಞೆ. ಪ್ರಜ್ಞೆ ನಮಗೇನು ಮಾಡುತ್ತೆ, ಆ ಸಮುದ್ರದಲ್ಲಿ ಕ್ರಾಸ್ ಮಾಡಲಿಕ್ಕೆ ಪರಮಾತ್ಮನಲ್ಲಿರುವ ಪ್ರಜ್ಞೆ ಅದು ನಮಗೆ ದೋಣಿಯಂತೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಾವೇ ಅಂದ್ರೆ ದೋಣಿ ಅಂದ್ರೆ ಒಂದೇ. ಸೊ ಆ ದೋಣಿ ಈ ಸಮುದ್ರ ಕ್ರಾಸ್ ಮಾಡಲಿಕ್ಕೆ ಉಪಯೋಗವಾಗುತ್ತೆ. ಆ ದೋಣಿಯ ಏನು ಮಾಡುತ್ತೆ, ಆ ಜ್ಞಾನವನ್ನು ಚಂಚಲಗೊಳಿಸುತ್ತೆ ಮನಸ್ಸು. ಮನಸ್ಸು ಏನು ಮಾಡುತ್ತೆ, ಆ ಜ್ಞಾನವನ್ನು ನಮಗೆ ಒಳ್ಳೆ ಯಾಕ್ರಿ ಈ ಪದಾರ್ಥಗಳ ಮೇಲೆ ನನಗೆ ಆಶೆ ಬೇಡ ಅಂತ ಒಂದು ಪ್ರಜ್ಞೆ ಬಂದರೆ ಇಮ್ಮಿಡಿಯೇಟ್ ಆಗಿ ಮನಸ್ಸು ಕೌಂಟರ್ ಆಕ್ಟ್ ಮಾಡುತ್ತೆ. ಏ ಹೇಗೆ ಯಾಕೆ ಮಾತಾಡ್ತೀಯ, ವಿ ಹ್ಯಾವ್ ಟು ಹ್ಯಾವ್ ಇಟ್, ಇಟ್ಸ್ ಇಸ್ ಸೋ ನೈಸ್ ಟು ಹ್ಯಾವ್ ಇಟ್, ವೈ ನಾಟ್ ಲೆಟ್ ಅಸ್ ಹ್ಯಾವ್ ಇಟ್ ಅಂತೇಳಿ. ಸೊ ಮನಸ್ಸನ್ನು ಆ ಪದಾರ್ಥಗಳಿಗೆ ಮನಸ್ಸು ಚಾಂಚಲ್ಯ ಅಂತ ಕರೀತಾರೆ. ಸೊ ದ ಡಿಸ್ಟರ್ಬೆನ್ಸ್ ಆಫ್ ಮೈಂಡ್ ಅದು ಬರಬೇಕಂದ್ರೆ ಏನು ಮಾಡುತ್ತೆ, ಶಾಸ್ತ್ರಜ್ಞಾನ ನಮಗೆ ಒಂದು ಕಡೆ ಕರ್ಕೊಂಡು ಹೋದರೆ ಮನಸ್ಸು ಇನ್ನೊಂದು ಕಡೆ ಕರ್ಕೊಂಡು ಹೋಗುತ್ತೆ, ಆಪೋಸಿಟ್ ಡೈರೆಕ್ಷನ್ಲಿ ಎಳ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಅದು ಹೇಳ್ತಾ ಇದ್ದಾರೆ, ಇಂದ್ರಿಯಾಣಾಂ ಹಿ ಚರತಾಂ ಯತ್ ಮನಃ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ. ಆ ಪ್ರಜ್ಞೆಯನ್ನು ಹರತಿ ಕಳೆದು ಹೋಗಂಗೆ ಮಾಡುತ್ತೆ. ಯಾಕೆ, ಈ ಮನಸ್ಸು ವಾಯುರ್ ನಾವು ಮಾಂಬಸಿ, ನಾವೆಯನ್ನು ಗಾಳಿ ಏನು ಮಾಡುತ್ತೆ, ವಾಯು ನಾವು ಗಾಳಿ ಹೇಗಾದರೆ ದೋಣಿಯನ್ನು ಅಲ್ಲಾಡಿಸಿ ಬಿಟ್ಟು ಬಿಡುತ್ತೋ ಆ ವಾಯುವಂತೆ ಮನಸ್ಸು, ಮನಸ್ಸು ವಾಯುವಂತೆ. ವಾಯು ಅಂದರೆ ವಿಂಡ್, ವಿಂಡ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ವಿಂಡ್ ಜಸ್ಟ್ ಎಸ್ ದ ವಿಂಡ್ ಮೇಕ್ಸ್ ದಿ ಬೋಟ್ ರಾಕ್, ದ ಮೈಂಡ್ ಮೇಕ್ಸ್ ದಿ ನಾಲೆಡ್ಜ್ ರಾಕ್. ಮನಸ್ಸು ಚಂಚಲವಾಗು, ಮನಸ್ಸು ಏನು ಮಾಡುತ್ತೆ, ಪ್ರಜ್ಞೆ ಚಂಚಲವಾಗುವಂತೆ ಮಾಡುತ್ತೆ. ಹೇಗೆ ಆದರೆ ಗಾಳಿ ನಾವೇ ಚಂಚಲಿಸುವಂತೆ ಚಲ್ಲಾಡುವಂತೆ ಮಾಡುತ್ತೋ ಮನಸ್ಸು ಪ್ರಜ್ಞೆ ಅಲ್ಲಾಡುವಂತೆ ಮಾಡುತ್ತೆ. ಸೊ ಈ ನೀರಿನ ದಾಟಲಕ್ಕೆ ನಮಗೆ ನಾವೇ ಬೇಕು, ಗಾಳಿ ಬೇಕಾಗಿಲ್ಲ. ಸೊ ಈ ನೀರಿನ ಸಮುದ್ರವನ್ನು ದಾಟಲಿಕ್ಕೆ, ಭವಸಮುದ್ರವನ್ನು ದಾಟಲಿಕ್ಕೆ ನಮಗೆ ಪರಮಾತ್ಮನ ಪ್ರಜ್ಞೆ ಬೇಕು, ನಮಗೆ ಈ ಮನಸ್ಸು. ಆದರೆ ಗಾಳಿ ಏನು ಮಾಡುತ್ತೆ, ಗಾಳಿ ನಮಗೆ ಮೆಲ್ಲಗೆ ಚೆನ್ನಾಗಿ ಕಾಮ್ ಆಗಿ ಬ್ಲೋ ಮಾಡಿದರೆ ಇಟ್ ಕೆನ್ ಹೆಲ್ಪ್ ಅಸ್ ನಮಗೆ ಆ ದೋಣಿಯನ್ನು ಒಂದು ಕಡೆ ಕರ್ಕೊಂಡು ಹೋಗಲಿಕ್ಕೆ. ದ ಸೇಮ್ ದೋಣಿ ಈ ಸೇಲ್ಸ್ ಹಾಕ್ತಾರೆ, ಸೇಲ್ಸ್ ಹಾಕ್ಬಿಟ್ಟು ದ ಸೇಮ್ ವಿಂಡ್ ಕೆನ್ ಬಿ ಯೂಸ್ಡ್ ಇನ್ ಸಚ್ ಎ ವೇ ದಟ್ ದ ವಿಂಡ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ದ ಬೋಟ್ ಡ್ರೌನ್ ಇಟ್ ಮೇ ಹೆಲ್ಪ್ ದ ಸೇಲ್ ಬೋಟ್ ಟು ಸೇಲ್ ಇನ್ ಎ ಕಾಮ್ ವೇ. ಸೊ ಆ ಗಾಳಿ ನಮ್ಮ ಮನಸ್ಸನ್ನು ನಾವು ಆ ಕಾಮ್ ಮಾಡಿದ್ರೆ, ಅದು ಚೆನ್ನಾಗಿ ಮನಸ್ಸನ್ನು ಕಾಮ್ ಆಗಿರುವಂತೆ ಮಾಡಿದ್ರೆ ಅದು ನಮಗೆ ದಾಟ್ಲಿಕ್ಕೆ ಸಹಾಯವಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಮೈಂಡ್ ಬಿಕಮಿಂಗ್ ಅನ್ ಅಬ್ಸ್ಟ್ರಕ್ಷನ್ ಫಾರ್ ಅಸ್, ಇಟ್ ಮೇ ಬಿಕಮ್ ಎ ಹೆಲ್ಪಿಂಗ್ ಟೂಲ್ ಫಾರ್ ಅಸ್. ಅದೇ ವಿಧವಾಗಿ ಶಾಸ್ತ್ರಜ್ಞಾನವನ್ನು ನಾವು ಉಪಯೋಗಿಸಬೇಕಂದ್ರೆ ನಮ್ಮ ಮನಸ್ಸು ನಮಗೆ ಸಹಾಯಕಾರಿ ಆದರೆ ಇದೇ ಶಾಸ್ತ್ರಜ್ಞಾನ ನಮಗೆ ಆ ಸೇಲ್ ಬೋಟ್ ತಲ ಹೋಗುತ್ತೆ, ಆ ಗಾಳಿ ತರ ಮನಸ್ಸು ಬಂದು ಕಾಮ್ ಆಗಾದರೆ ದಟ್ ಮೇ ಹೆಲ್ಪ್ ದ ಸೇಲ್ ಬೋಟ್ ಟು ಕ್ರಾಸ್ ದಿ ಓಷನ್ ಆಫ್ ಸಂಸಾರ. ಅದನ್ನೇ ಆ ವಿಧವಾಗಿ ಇಂದ್ರಿಯಗಳಿಗೆ ಆಮೇಲೆ ಮನಸ್ಸಿಗೆ ಇರುವಂತಹ ಸಂಬಂಧ, ಮನಸ್ಸಿಗೆ ಆಮೇಲೆ ಜ್ಞಾನಕ್ಕೆ ಇರುವ ಸಂಬಂಧ, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ವಾಯು ನಾವ ಸಮುದ್ರ ಇದರ ಎಕ್ಸಾಂಪಲ್ ಕೊಡ್ತಾ ನಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇನ್ನು ಡೀಟೇಲ್ ಆಗಿ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸಿಂದಿರುವ ಬುದ್ಧಿಯಾತ್ಮನಾವ ಅನುಸರಿಸುವ ಕರೋಮಿ ಇದ್ದೇ ಸಕಲಂ ಪ್ರಶ್ನೆ ಶ್ರೀಮನ್ನಾರಾಯಣ ಸಮರ್ಪಯ.